गुरुभ्यो नमः। हरि ओम। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनम्। स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम्। स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन्मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शमतो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಗರುಡದೇವರು ಕೇಳತಕ್ಕಂಥ ಮಾತು, ನಾನಾ ವಿಧ ಶರೀರದಲ್ಲಿ ಇರತಕ್ಕಂಥ ಜೀವರಾಶಿಗಳೆಲ್ಲ ಇದ್ದಾರೆ. ತುಂಬ ಸಲ ಹುಟ್ಟುತ್ತಾ ಇರ್ತಾರೆ, ಸತ್ತು ಹೋಗ್ತಾ ಇರ್ತಾರೆ. ಇವರೆಲ್ಲ ಇವರೆಲ್ಲರೂ ಕೂಡ ವಿಶೇಷವಾಗಿ ಸದಾ ದುಃಖಾತುರಾಹ ಏವ ನ ಸುಖಿ ವಿದ್ಯತೆ ಕ್ವಚಿತ್. ಇವರಲ್ಲಿ ಎಲ್ಲಿ ನೋಡಿದರೂ ಬರೀ ದುಃಖದಿಂದ ಬಳಲೋರು ಬಿಟ್ಟರೆ ಸುಖದಿಂದ ಇರುವಂಥವ್ರು ಒಬ್ಬರೂ ಕಾಣಿಸ್ತಾ ಇಲ್ಲ. ಆದ್ದರಿಂದ ಕೇನೋಪಾಯೇನ ಮೋಕ್ಷೇಶ ಮುಚ್ಚಂತೆ ವದಮೇ ಪ್ರಭೋ. ಇವರು ಯಾವ ಉಪಾಯದಿಂದ ಚೆನ್ನಾಗಿ ವಿಶೇಷವಾಗಿರತಕ್ಕಂಥ ಮೋಕ್ಷವನ್ನು ಪಡೆಯಲಿಕ್ಕಾಗುತ್ತೆ ಹೇಳಯ್ಯ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆವಾಗ ಭಗವಂತ ಹೇಳ್ತಾ ಇದ್ದಾನೆ, ಶೃಣುತಾರ್ಕ್ಷ್ಯ ಪ್ರವಕ್ಷ್ಯಾಮಿ ಯನ್ಮಾಂ ತ್ವಂ ಪರಿಪೃಚ್ಛಸಿ ಯಸ್ಯ ಶ್ರವಣ ಮಾತ್ರೇಣ ಸಂಸಾರಾನ್ ಮುಚ್ಚತೆ ನರಹ. ಅಯ್ಯ ಹೇ ತಾರ್ಕ್ಷ್ಯ ಗರುಡ, ಏನು ನನ್ನನ್ನು ಕೇಳ್ತಾ ಇದ್ದೀಯಲ್ವ? ಯಾವುದನ್ನು ಕೇಳಿದರೆ ಸಂಸಾರದಿಂದ ಮನುಷ್ಯ ಕೇಳುವುದರಿಂದಲೇ ಬಿಡುಗಡೆ ಆಗಿಬಿಡುತ್ತಾನೋ ಅಂಥದ್ದನ್ನು ನಾನು ಹೇಳ್ತೇನೆ ಕೇಳು. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಅಂದರೆ ಈ ಒಳಗಿರತಕ್ಕಂಥ ತತ್ವದ ವಿಚಾರವನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಏನೀ ತತ್ವ? ತತ್ವದ ವಿಚಾರ ಚೆನ್ನಾಗಿ ನೋಡಿದರೆ, ಅಸ್ತಿ ದೇವಃ ಪರಬ್ರಹ್ಮ ಸ್ವರೂಪಿ ನಿಷ್ಕಲಃ ಶಿವಃ ಸರ್ವಜ್ಞ ಸರ್ವಕರ್ತ ಚ ಸರ್ವೇಶೋ ನಿರ್ಮಲೋದ್ವಯಃ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಪರಬ್ರಹ್ಮ ಭಗವಂತ ಯಾವ ದೋಷ ಇಲ್ಲದವ ಸ್ವಾಮಿ, ಸರ್ವಜ್ಞ ಸರ್ವಕರ್ತೃವಾಗಿರತಕ್ಕಂಥ ಸರ್ವೇಶ ನಿರ್ಮಲ, ಅವನಂತೆ ಇನ್ನುವ ಇನ್ನೊಬ್ಬರು ಯಾರೂ ಇಲ್ಲ ಅಂಥವನಿದ್ದಾನೆ. ಇನ್ನು ಹೇಳ್ತಾ ಇದ್ದಾರೆ, ಈ ಜೀವರಾಶಿಗಳೆಲ್ಲ ಅನಾದಿಯಿಂದ ಇದ್ದವರೇ. ಈ ಜೀವರಾಶಿಗಳಲ್ಲಿ ಭಗವಂತ ಅನೇಕ ರೂಪಗಳನ್ನು ಧಾರಣೆ ಮಾಡಿಕೊಂಡು ಪ್ರವೇಶ ಮಾಡಿದ್ದಾನೆ. ಆ ಭಗವದ್ ರೂಪಗಳು ವಿಶೇಷವಾಗಿ ಎಲ್ಲರ ಒಳಗೆ ಸೇರಿಕೊಂಡಿವೆ. ಇಲ್ಲಿ ಹೇಳ್ತಾ ಇದ್ದಾರೆ, ಸುಖ ದುಃಖ ಪ್ರದೈ ಪುಣ್ಯ ಪಾಪ ರೂಪೈ ನಿಯಂತ್ರಿತಾಹ ತತ್ತಜ್ಜಾತಿಯುತಂ ದೇಹಮಾಯುರ್ಭೋಗಂ ಚ ಕರ್ಮಜಂ. ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಇಲ್ಲಿ ಭಗವಂತ ಅನಾದಿಯಿಂದ ಇದ್ದಾನೆ, ಜೀವರಾಶಿಗಳು ಅನಾದಿಯಿಂದ ಇದ್ದಾರೆ. ಈ ಜೀವರಾಶಿಗಳೊಳಗೆ ಭಗವಂತ ತನ್ನ ರೂಪಗಳಿಂದ ಪ್ರವೇಶ ಮಾಡಿದ್ದಾನೆ ಅನಾದಿಯಿಂದ. ಆ ರೂಪಗಳು ಅಂದರೆ ದೇವರದ್ದೇ ಅನೇಕ ರೂಪಗಳು ಎಲ್ಲರೊಳಗೆ ಪ್ರವೇಶ ಮಾಡಿಕೊಂಡಿವೆ. ಇನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಸುಸೂಕ್ಷ್ಮಂ ಲಿಂಗ ಶಾರೀರಂ ಆಮೋಕ್ಷಾದಕ್ಷರಂ ಖಗ. ಈ ಜೀವರಾಶಿಗಳಿಗೆಲ್ಲ ಮೋಕ್ಷದ ಪರ್ಯಂತ, ಆಮೋಕ್ಷಾತ್ ಮೋಕ್ಷ ಪಡೆಯೋ ಪರ್ಯಂತ ನಾಶವಾಗದೇ ಇರುವಂಥ ಸೂಕ್ಷ್ಮವಾದ ಲಿಂಗ ಶರೀರ ಅನ್ನೋದು ಇದೆ. ಇನ್ನ ಅಲ್ಲಿ ಹೇಳ್ತಾ ಇದ್ದಾರೆ, ಸ್ಥಾವರಗಳು ಹಾಗೆ ಕ್ರಿಮಿಗಳು, ಪಕ್ಷಿಗಳು, ಪಶುಗಳು, ಮಾನವರು, ಧಾರ್ಮಿಕರು, ದೇವತೆಗಳು ಇವರೆಲ್ಲರೂ ಕೂಡ ಈ ವಿಶೇಷವಾಗಿ ಅನೇಕ ಶರೀರಗಳನ್ನು ಪಡೆದು 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 ಹುಟ್ಟಿ ಹುಟ್ಟಿ ಸತ್ತು ಹೋಗ್ತಾ ಇರ್ತಾರಯ್ಯ. ಅದರಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಚತುರ್ವಿಧ ಶರೀರಾಣಿ ಧೃತ್ವ ಮುಕ್ತ್ವ ಸಹಸ್ರಶಃ. ಈ ನಾಲ್ಕು ರೀತಿಯಾದ ಶರೀರಗಳನ್ನು ಅನೇಕ ಸಲ ಧಾರಣೆ ಮಾಡ್ತಾನಂತೆ ಜೀವ. ಅಂದರೆ ದೇವ, ಮಾನವ, ದಾನವ ಮತ್ತು ಪಶು ಅಂತ ಈ ನಾಲ್ಕರಲ್ಲಿ ಅನೇಕ ಸಲ ದೇವತೆಗಳು ಬರ್ತಾರೆ, ದಾನವರು ಬರ್ತಾರೆ, ಮಾನವರು ಬರ್ತಾರೆ. ಅಂದರೆ ಮನುಷ್ಯರಾದವರು ದೇವತೆಗಳ ದೇಹವಿಲ್ಲ, ದೈತ್ಯರಾದವರಿಗೆ ದೇವತೆಗಳ ದೇಹವಿಲ್ಲ, ಮನುಷ್ಯರಾದವರಿಗೆ ಪ್ರಾಣಿ ದೇಹವಿದೆ, ಅಸುರರಾದವರು ದೇವತೆಗಳು ಕೂಡ ಮನುಷ್ಯ ದೇಹ ಪಡೆಯಬಹುದು. ಹೀಗೆ ಅನೇಕ ಶರೀರಗಳನ್ನು ಧಾರಣೆ ಮಾಡ್ತಾ ಬರ್ತಾರೆ. ಇನ್ನು ಹೇಳ್ತಾ ಇದ್ದಾರೆ, ಸುಕೃತಾನ್ ಮಾನವೋ ಭೂತ್ವ ಜ್ಞಾನೀಚೇತ್ ಮೋಕ್ಷಮಾಪ್ನುಯಾತ್. ಇಲ್ಲಿ ವಿಶೇಷವಾಗಿರತಕ್ಕಂಥ ಒಳ್ಳೆ ಒಳ್ಳೆ ಪುಣ್ಯ ಮಾಡಿಕೊಂಡಿದ್ದರೆ, ಒಳ್ಳೆ ರೀತಿಯಾದ ಪುಣ್ಯವನ್ನು ಮಾಡಿಕೊಂಡಿದ್ದರೆ ಅವರು ಮನುಷ್ಯನಾಗಿ ಹುಟ್ಟುತ್ತಾನೆ. ಆ ಮನುಷ್ಯನಾಗಿ ಹುಟ್ಟಿದಾಗ ಜ್ಞಾನಿಯಾದರೆ ಮೋಕ್ಷವನ್ನು ಪಡೆಯುತ್ತಾನೆ ಅಂತ ಹೇಳ್ತಾ, 84 ಲಕ್ಷ ಶರೀರಗಳಲ್ಲಿ ನ ಮಾನುಷಾಂ ವಿನಾನ್ಯತ್ರ ತತ್ವಜ್ಞಾನಂ ತು ಲಭ್ಯತೆ. ಮನುಷ್ಯ ಜನ್ಮ ಬಿಟ್ಟರೆ ಇನ್ನೆಲ್ಲಿಯೂ ವಿಶೇಷವಾಗಿ ತತ್ವಜ್ಞಾನ ಬರುವುದಿಲ್ಲ. ಅತ್ರ ಜನ್ಮ ಸಹಸ್ರಾಣಾಂ ಸಹಸ್ರೈರಪಿ ಕೋಟಿಭಿ ಕದಾಚಿಲ್ ಲಭ್ಯತೆ ಜಂತು ಮಾನುಷ್ಯಂ ಪುಣ್ಯ ಸಂಚಯಾತ್. ಇದು ಹೇಳ್ತಾ ಇದ್ದಾರೆ, ಸಾವಿರಾರು ಕೋಟ್ಯಂತರ ಬಾರಿ ಜೀವ ವರ್ಗಗಳಲ್ಲಿ ಹುಟ್ಟಿ ಬಂದು ಸ್ವಲ್ಪ 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 ಪುಣ್ಯಗಳನ್ನು ಮಾಡಿ 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 ಸಂಗ್ರಹ ಆದಾಗ ಒಂದು ಸಲ ಮನುಷ್ಯ ಜನ್ಮಲ ಬರುತ್ತಂತವರಿಗೆ ಮೋಕ್ಷಕ್ಕೆ ಸೋಪಾನವಾಗಿರತಕ್ಕಂಥ ಮನುಷ್ಯ ಜನ್ಮ ಇದನ್ನು ವಿಶೇಷವಾಗಿ ಪಡ್ಕೊಂಡ ಮೇಲೆ ಎಸ್ತಾರೈತೇನ ಆತ್ಮಾನಂ ತಸ್ಮಾತ್ ಪಾಪತರೋತ್ರಕ. ಯಾರಾದರೆ ತನ್ನನ್ನು ಉದ್ಧಾರ ಮಾಡಿಕೊಳ್ಳಿಕ್ಕೆ ಈ ಒಂದು ಶರೀರವನ್ನು ಮೀಸಲಿಡಲ್ವೋ ಅವನಿಗಿಂತ ಪಾಪಾತ್ಮ ಯಾರಿರ್ತಾರೆ ಅಂತ ಬೈತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಮನುಷ್ಯ ಯಾವನಾದರೆ ಜೀವ ಮನುಷ್ಯ ಜನ್ಮವನ್ನು ಪಡೆದು ಇಂದ್ರಿಯಗಳ ಸೌಷ್ಠವವನ್ನು ಪಡೆದು ತನ್ನ ಆತ್ಮದ ಹಿತವನ್ನೇ ತಾನು ತಿಳ್ಕೊಂಡಿಲ್ಲವೋ, ಏನು ಮಾಡಿದರೆ ಒಳ್ಳೆಯದು ಅಂತ ತಿಳ್ಕೊಂಡಿಲ್ಲವೋ ಅವನು ಬ್ರಹ್ಮಘಾತಕ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಬರ್ತಾ ಇದ್ದಾರೆ, ಈ ದೇಹವಿಲ್ಲದೆ ಯಾರಿಗೂ ಪುರುಷಾರ್ಥಗಳನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ದೇಹವನ್ನು ರಕ್ಷಣೆ ಮಾಡಿಕೊಂಡು ತಸ್ಮಾತ್ ದೇಹಂ ಧನಂ ರಕ್ಷೆಯೇತು, ಬದುಕಲಿಕ್ಕೆ ಬೇಕಾದ ದುಡ್ಡು ಅದನ್ನು ರಕ್ಷಣೆ ಮಾಡಿಕೊಳ್ಳಿ, ದೇಹವನ್ನು ರಕ್ಷಣೆ ಮಾಡಿಕೊಳ್ಳಿ. ಆದರೆ ಹೇಳ್ತಾ ಇದ್ದಾರೆ, ಈ ದುಡ್ಡೇ ಪ್ರಧಾನವಾಗಿ ಬದುಕಬೇಡಿ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಗೊತ್ತಿದ್ದೇ ವೈರಾಗ್ಯದ ಮಾತುಗಳೆಲ್ಲ ತುಂಬ ಹೇಳ್ತಾ ಇದ್ದಾರೆ, ನಮಗಂತೂ ವೈರಾಗ್ಯ ಬರ್ತಾ ಇಲ್ಲಲ್ವಾ, ಅದನ್ನೇ ಹೇಳ್ತಾ ಬರ್ತಾ ಇದ್ದಾರೆ. ಈ ನರಕ ನಮಗೆ ಬಂದೇ ಬರ್ತಾ ಇದೆ, ಅದೊಂದು ದೊಡ್ಡ ವ್ಯಾಧಿ, ಅದಕ್ಕೆ ನಿವಾರಣೋಪಾಯ ಈ ಜನ್ಮದಲ್ಲೇ ಈ ಶರೀರದಲ್ಲೇ ಅದಕ್ಕೆ ಮಾಡುವುದಿಲ್ಲವೋ ಅವನು ನರಕಕ್ಕೆ ಹೋಗಿ ಬಿದ್ದು ಬಿಡ್ತಾನೆ, ಅವನಿಗೇನು ಮಾಡಿಕೊಳ್ಳಿಕ್ಕಾಗಲ್ಲ. ಅಷ್ಟೇ ಅಲ್ಲ, ನಮಗೆ ವಿಶೇಷವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಮುದಿತನ ನಮಗೆ ಹುಲಿಯಂತೆ ನಮ್ಮ ಮೇಲೆ ಬೀಳ್ತಾ ಇರುತ್ತೆ, ಆಯುಷ್ಯ ಒಡಕ ಗಡಿಗೆಯಲ್ಲಂತೆ ನೀರು ಹಾಕಿದಂತೆ ಖಾಲಿಯಾಗ್ತಾನೇ ಇರುತ್ತೆ. ನಿಗ್ನಂತೆ ರಿಪುವತ ರೋಗ, ಶತ್ರುಗಳಂತೆ ರೋಗಗಳು ಕಾಡ್ತಾನೇ ಇರುತ್ತೆ. ಅದಿರುವಾಗಲೇನೆ ಅಂದರೆ ನಮಗೆ ವೃದ್ಧಾಪ್ಯ ಬರಬಾರದು, ಆಯುಷ್ಯ ಹಾಗೆಯೇ ಇರಬೇಕು, ರೋಗಗಳೇನು ಬರಬಾರದು, ಅಂಥ ಕಾಲಕ್ಕೆ ಸಾಧನೆ ಮಾಡ್ತೇನೆ ಅಂದರೆ ಆಗಲ್ಲ. ಒಂದು ಕಡೆ ವೃದ್ಧಾಪ್ಯ ಬರ್ತಾನೇ ಇರುತ್ತೆ, ಇನ್ನೊಂದು ಕಡೆ ಆಯುಷ್ಯ ಹೋಗ್ತಾನೇ ಇರುತ್ತೆ, ಇನ್ನೊಂದು ಕಡೆ ಶತ್ರುಗಳಂತೆ ನಮ್ಮ ಮೇಲೆ ರೋಗಗಳು ಬೀಳತಾನೇ ಇರುತ್ತೆ. ಆ ಬೀಳುವಾಗಲೇನೆ ಅದರೊಳಗೆ ನಾವು ಸಾಧನೆ ಮಾಡಿಕೋಬೇಕು. ಯಾವನ್ ಆಶ್ರಯತೆ ದುಃಖಂ ಯಾವನ್ ಆಯಾಂತಿ ಚಾಪತಃ, ಯಾವನ್ನೇಂದ್ರಿಯ ವೈಕಲ್ಯಂ ತಾವತ್ ಶ್ರೇಯ ಸಮಭ್ಯಸೇತ್. ಎಷ್ಟರವರಿಗೆ ದುಃಖ ಬರೋದಿಲ್ಲವೋ, ಪೂರ್ಣ ದುಃಖದಿಂದ ಒದ್ದಾಡೋದಿಲ್ಲವೋ, ಎಲ್ಲಿವರಿಗೆ ಆಪತ್ತು ಬರೋದಿಲ್ಲವೋ, ಅಂದರೆ ಎಷ್ಟೆಷ್ಟು ಕಡಿಮೆ ಆಪತ್ತು, ಎಷ್ಟು ಕಡಿಮೆ ದುಃಖ ಇದ್ದರೆ ಅಷ್ಟರೊಳಗೇನೆ ಆ ದುಃಖಕ್ಕೆ ನಾವು ಅಡ್ಜಸ್ಟ್ ಆಗಿಬಿಡಬೇಕು, ನಮ್ಮ ಗುರಿಯಲ್ಲಿರಬೇಕು, ಸಾಧನೆ ಮಾಡೋದರಲ್ಲಿರಬೇಕು. ಎಷ್ಟರವರಿಗೆ ಇಂದ್ರಿಯ ವೈಕಲ್ಯ ಸಾಧನೆಗೆ ಪೂರ್ಣ ಅಡ್ಡಾಗೋದಿಲ್ಲವೋ ಅಷ್ಟರೊಳಗೆ ನಾವು ಶ್ರೇಯಸ್ಸಿಗೆ ಪ್ರಯತ್ನ ಮಾಡಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಪೃಥಿವೀ ದಹ್ಯತೆ ಏನ ಮೇರುಶ್ಚಾಪಿ ವಿಶೀರ್ಯತೆ ಶುಷ್ಯತೆ ಸಾಗರ ಜಲಂ ಶರೀರ ಸ್ಥಿತ ಕಾಕಥ ಹೇಳ್ತಾರೆ. ಭೂಮಿಯೇ ಸುಟ್ಟೋಗುತ್ತೆ, ಮೇರು ಪರ್ವತವು ಪುಡಿಯಾಗ್ಬಿಡುತ್ತೆ, ಸಾಗರ ಜಲವೇ ಬತ್ತಿ ಹೋಗುತ್ತೆ, ಈ ಶರೀರ ಎಷ್ಟು ಆದ್ದರಿಂದ ಈ ಶರೀರವೂ ವಿಶೇಷವಾಗಿ ಹೊರಟು ಹೋಗುತ್ತೆ. ಅಪತ್ಯಮ್ಮೆ ಕಲತ್ರಮ್ಮೆ ಧನಮ್ಮೆ ಬಾಂಧವಾಶ್ಚಮೆ ಜಲ್ಪಂತಮಿತಿ ಮರ್ತ್ಯಾಜಂ ಹಂತಿ ಕಾಲವೃಕೋ ಬಲಾತ್. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಧನ, ನನ್ನ ಬಾಂಧವರು ಅಂತ ಹೇಳತಕ್ಕಂಥ ಈ ಮರ್ತ್ಯನೆಂಬ ಮಾಡು ಮೇಕೆಯನ್ನು ಕಾಲವೆಂಬ ತೋಳ ಬಲಾತ್ಕಾರವಾಗಿ ಕೊಂದುಬಿಡುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಬರ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾ ಬರ್ತಾರೆ, ಈ ರೀತಿಯಾಗಿರತಕ್ಕಂಥ ಈ ದೇಹ ಬಂದಾಗ ನಾವು ಮಾಡಬೇಕಾಗಿದ್ದೇನು ಹೇಳ್ತಾರೆ. ತಸ್ಮಾತ್ ಸಂಘ ಸದಾ ತ್ಯಾಜ್ಯ ಸರ್ವಸ್ತ್ಯಕ್ತು ನ ಶಕ್ಯತೆ ಮಾಡ್ಬಿ ಸಹಕರ್ತವ್ಯ ಸಂತ ಸಂಘಸ್ಯ ಭೇಷಜಂ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ಅಯ್ಯ. ಆದ್ದರಿಂದ ಸಜ್ಜನ ಸಂಘವನ್ನು ಈ ದೇಹ ಬಂದಾಗ ನಾವು ಮಾಡಬೇಕು. ಸಜ್ಜನರೇ ಈ ವಿಶೇಷವಾಗಿರತಕ್ಕಂಥ ಈ ದೇಹದ ತೊಂದರೆಗಳಿಗೆ ಔಷಧದಂತೆ ಇರ್ತಾರೆ. ಆದ್ದರಿಂದ ಸಜ್ಜನರ ಸಂಘವನ್ನು ನಾವು ಸದಾ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಸತ್ಸಂಗಶ್ಚ ವಿವೇಕಶ್ಚ ನಿರ್ಮಲಂ ನಯನದ್ವಯಂ ಯಸ್ಯ ನಾಸ್ತಿ ನರಸ್ಸೋಂಧ ಕಥಂ ಸ ನ ಸ್ಯಾತ್ ಅಮಾರ್ಗಗಃ. ಸಜ್ಜನರ ಸಂಘ, ವಿವೇಕ, ಈ ಎರಡೂ ನಮಗೆ ಕಣ್ಣುಗಳು. ಇವುಗಳಿಲ್ಲದೆ ಮನುಷ್ಯ ಕುರುಡನಾಗಿ ಬಿಡ್ತಾನೆ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸ್ವಸ್ವವರ್ಣಾಶ್ರಮಾಚಾರ ನಿರತಾ ಸರ್ವಮಾನವಾಹ ನ ಜಾನಂತಿ ಪರಂ ಧರ್ಮಂ ವೃಥಾ ನಶ್ಯಂತಿ ದಾಂಭಿಕಾಹ. ಇಲ್ಲಿ ಹೇಳ್ತಾ ಇದ್ದಾರೆ, ಸ್ವಲ್ಪ ಆಳಕ್ಕೆ ಹೋಗ್ತಾ ಬರ್ತಾ ಇದ್ದಾರೆ. ತಮ್ಮ ತಮ್ಮ ವರ್ಣಾಶ್ರಮ ಆಚಾರ ಧರ್ಮಗಳಲ್ಲೇ ನಿರತವಾಗಿ ಇರ್ತಾರೆ, ಮೋಕ್ಷ ಧರ್ಮವನ್ನು ತಿಳ್ಕೊಳ್ಳಲ್ಲ, ದಾಂಭಿಕರಾಗಿರ್ತಾರೆ, ವ್ಯರ್ಥವಾಗಿ ಹೋಗ್ತಾರವರು. ಇನ್ನು ಹೇಳ್ತಾ ಬರ್ತಾರೆ ನೋಡಿ, ಇಲ್ಲಿ ಎರಡೂ ಇದೆ. ಜ್ಞಾನ ಪ್ರಧಾನವಯ್ಯ, ಮೋಕ್ಷ ಧರ್ಮ ತಿಳ್ಕೊಳ್ರಿ ಅಂತ ಹೇಳಿದರೆ ನಾವು ಏನು ಮಾಡ್ತೀವಿ? ಒಂದು ಹೇಳಲಿಕ್ಕೆ ಹೋದ್ರೆ ಇನ್ನೊಂದನ್ನು ಕಡಿಮೆ ಮಾಡ್ತೀವಿ. ಅಂದರೆ ಅಯ್ಯೋ ಬರೀ ಆಚಾರ ಬೇಡ ಅಂದ್ಬಿಟ್ಟು, ಅಂದರೆ ಆಚಾರವೇ ಬಿಟ್ಬಿಟ್ಟು ಮನೆಯಲ್ಲಿ ಬೆಳಿಗ್ಗೆ ಬೆಡ್ ಕಾಫಿ ಕುಡಿಯೋದು ಇದು ಬೇಡ, ಆಚಾರ ವ್ಯವಹಾರ ಇರಲಿ, ಅದರ ಕಡೆ ಗಮನ ಕೊಟ್ಟು ಅಲ್ಲೇ ಕೂತಿರೋದು ಬೇಡ. ಆಚಾರ ವ್ಯವಹಾರಗಳನ್ನು ಮಾಡೋದೇ ಪ್ರಧಾನ ಗುರಿಯಲ್ಲ, ಅದರಿಂದ ಸಾಧನೆ ಮಾಡಬೇಕಾಗಿದ್ದು ಇನ್ನೊಂದಿದೆ, ಅದು ಬರಬೇಕು. ವಿಶೇಷವಾದ ಸಾಧನೆ ಆಗಬೇಕಾಗಿದೆ, ಆ ಸಾಧನೆಗಾಗಿ ಆಚಾರ ಧರ್ಮಗಳೆಲ್ಲ ಇರುತ್ತೆ. ಯಾವ ಫಲ ಬರಬೇಕು ಅದೇ ಬರದೆ ಹೋದರೆ ಆಯಾಸ ಆಗುತ್ತಷ್ಟೆ. ಕ್ರಿಯಾಯಾಸ ಪರಾಃ ಕೇಚಿತ್ ವ್ರತಚರ್ಯಾದಿ ಸಂಯುತಾಃ ಅಜ್ಞಾನ ಸಂವೃತಾತ್ಮನಃ ಸಂಚರಂತೆ ಪ್ರತಾರಕಾಃ ಹೇಳ್ತಾರೆ. ವ್ರತ ನಿಯಮಗಳಲ್ಲೇ ನಿರತರಾಗಿರ್ತಾರೆ, ಕರ್ಮಗಳಲ್ಲಿ ಶ್ರಮ ಪಡ್ತಾ ಇರ್ತಾರೆ, ಅಜ್ಞಾನದಿಂದ ಇರ್ತಾರೆ, ತಾವೂ ವಂಚಿತರಾಗ್ತಾರೆ, ಇನ್ನೊಬ್ಬರನ್ನು ವಂಚನೆ ಮಾಡುತ್ತಾರೆ. ಇನ್ನ ಹೇಳ್ತಾ ಇದ್ದಾರೆ, ನಾಮ ಮಾತ್ರೇಣ ಸಂತುಷ್ಟಾಹ ಕರ್ಮ ಕಾಂಡರತಾಹ ನರಾಹ ಮಂತ್ರೋಚ್ಚಾರಣ ಹೋಮಾದ್ಯೈಹಿ ಭ್ರಾಮಿತಾಹ ಕೃತುವಿಸ್ತರೈಹಿ. ಹೆಸರಿಗೆ ಮಾತ್ರ ಎಲ್ಲರೂ ವಿಶೇಷವಾಗಿ ಅಂದರೆ ಹೆಸರಿನಿಂದಲೇ ಸಂತೋಷ ಪಟ್ಟಿರ್ತಾರೆ, ಕರ್ಮ ಕಾಂಡದಲ್ಲೇ ಇರ್ತಾರೆ, ಕೇವಲ ಮಂತ್ರೋಚ್ಚಾರಣೆ ಮಾಡುವುದು, ಹೋಮಾದಿಗಳು ಮಾಡುವುದು, ಇದರಿಂದಲೇ ಭ್ರಾಂತರಾಗಿ ತಿರುಗ್ತಾ ಇರ್ತಾರೆ. ಇನ್ನ ಕೆಲವರು ಹೆಂಗೆ ಮಾಡ್ತಾರೆ ಹೇಳ್ತಾರೆ, ಏಕಭುಕ್ತ ಉಪವಾಸಾದ್ಯೈಹಿ ನಿಯಮೈಹಿ ಕಾಯಶೋಷಣೈಹಿ. ನನ್ನ ಮಾಯೆಯಿಂದ ಮೋಹಿತರಾಗಿರ್ತಕ್ಕಂಥ ಹೇಳ್ತಾರೆ, ಮೂಢಾಹ ಪರೋಕ್ಷಮಿಚ್ಛಂತಿ ಮಮ ಮಾಯಾ ವಿಮೋಹಿತಾಹ. ಇಲ್ಲಿ ಹೇಳ್ತಾರೆ, ನನ್ನ ಮಾಯೆಯಿಂದ ಜನರು ಮೋಹಿತರಾಗಿ ಏಕಭೋಜನ, ಉಪವಾಸ, ನಿಯಮಗಳು, ಇದರಿಂದ ಶರೀರ ಒಣಗಿಸೋದರಿಂದ ಮೋಕ್ಷವನ್ನು ಬಯಸ್ತಾರಯ್ಯ. ಅಂದರೆ ಇದರಲ್ಲಿ ದೇವರ ಮಾತಿನ ಗುರಿಯಲ್ಲಿ ಅಂದರೆ ಈತನೇ ಎಲ್ಲ ಕಡೆ ಈ ಉಪವಾಸಗಳು ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳಿದ್ದು, ಮತ್ತೆ ಇಲ್ಲಿ ಯಾಕೆ ಹೇಳ್ತಾನೆ ಅಂದರೆ, ಕೇವಲ ಇಲ್ಲಿ ನೋಡಬೇಕು ಮೋಕ್ಷ ಮತ್ತು ನಾವು ಮಾಡುವ ಆಚಾರಗಳು, ಉಪವಾಸಗಳು, ಧರ್ಮಗಳು ಎಲ್ಲ ಒಂದು ಕಡೆ, ಈ ಎರಡರ ಮಧ್ಯೆ ಇನ್ನೊಂದಿದೆ ಸ್ಟೆಪ್. ಏನು? ಈ ಎಲ್ಲ ನಮ್ಮ ಆಚಾರಗಳಿಂದ, ಈ ಎಲ್ಲ ಆಚಾರ ವ್ಯವಹಾರಗಳಿಂದ ಮನಃಶುದ್ಧಿ ಆಗುತ್ತೆ. ಆ ಮನಸ್ಸಿನಿಂದ ಭಗವಂತನಲ್ಲಿ ವಿಶೇಷವಾಗಿ ಪ್ರೀತಿಯನ್ನು ದೇವರಲ್ಲಿ ಮಾಡಿದರೆ ಆಗ ದೇವರು ಮೋಕ್ಷ ಕೊಡ್ತಾನೆ. ಈ ಮಧ್ಯ ಸ್ಟೆಪ್ ಬಾರದೆ ಡೈರೆಕ್ಟಾಗಿ ಬರೇ ಹೊರಗಿನ ಕರ್ಮಾಚರಣೆ ಮಾಡುವುದರಿಂದಲೇನೆ ನಮಗೆ ಮೋಕ್ಷ ಬರಬೇಕು ಅಂದರೆ ಅದು ದೇವರು ಕೊಡಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ತತ್ವಜ್ಞಾನವೇ ಇರಲ್ಲ ಇವರಿಗೆ. ಇವರೆಲ್ಲರೂ ಕೂಡ ಹೇಗೆ ವಿಶೇಷವಾಗಿರತಕ್ಕಂಥ ಭಗವಂತನನ್ನು ಪಡೀತಾರೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಯಥಾ ಅಮೃತೇನ ತೃಪ್ತಸ್ಯ ನ ಆಹಾರೇನ ಪ್ರಯೋಜನಂ, ತತ್ವಜ್ಞಸ್ಯ ತಥಾ ದಾರ್ಕ್ಷ್ಯ ನ ಶಾಸ್ತ್ರೇಣ ಪ್ರಯೋಜನಂ. ಇಲ್ಲಿ ಹೇಳ್ತಾ ಇದ್ದಾರೆ, ಅಮೃತ ಕುಡಿದವನಿಗೆ ಆಹಾರದಿಂದ ಹೇಗೆ ಪ್ರಯೋಜನ ಇರಲ್ಲವೋ, ತತ್ವಜ್ಞನಾದವನಿಗೆ ಮಿಕ್ಕ ಎಲ್ಲ ಶಾಸ್ತ್ರದಿಂದ ಏನು ಉಪಯೋಗವಿಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನ ವೇದಾಧ್ಯಯನಾನ್ ಮುಕ್ತಿ ನ ಶಾಸ್ತ್ರ ಪಠನಾದಪಿ ಜ್ಞಾನಾದೇವ ಹಿ ಕೈವಲ್ಯಂ ನನ್ಯಥಾ ವಿನತಾತ್ಮಜ. ಇಲ್ಲಿ ಹೇಳ್ತಾರೆ, ವೇದಾಧ್ಯಯನ ಶಾಸ್ತ್ರಗಳು ಓದೋದ್ರಿಂದಲೇ ಮುಕ್ತಿ ಬರಲ್ಲ, ಅದರಿಂದ ಜ್ಞಾನ ಬರಬೇಕಲ್ಲ, ಅಂದರೆ ಮನಸ್ಸಿನಲ್ಲಿ ಅನುಸಂಧಾನ ಬರಬೇಕು, ಅದರಿಂದಲೇ ಮೋಕ್ಷ ಬರುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ದ್ವೇಪದೇ ಬಂಧ ಮೋಕ್ಷಾಯ ನಮಮೇತಿ ನಮಮೇತಿ ಚ, ಮಮೇತಿ ಬದ್ಧತೆ ಜಂತು ನಮಮೇತಿ ಪ್ರಮುಚ್ಚತೆ. ಇಲ್ಲಿ ಹೇಳ್ತಾ ಇದ್ದಾರೆ ಎರಡೇ ಶಬ್ದಗಳಯ್ಯ, ನಮಮ ಅಂದರೆ ಬಂಧ ಮೋಕ್ಷಕ್ಕಾಗುತ್ತೆ, ಮಮ ಅಂದರೆ ಬಂಧ ಆಗುತ್ತೆ. ನನ್ನದಲ್ಲ ಎಲ್ಲ ಭಗವಂತನ ಅಧೀನ ಅಂತ ಚಿಂತನೆ ಮಾಡಿದರೆ ಅದು ಮೋಕ್ಷಕ್ಕೆ ಕಾರಣ, ಇದು ನನ್ನದು ಅಂತ ನೋಡಿದರೆ ಅದು ಬಂಧಕ್ಕೆ ಕಾರಣ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಹಾಗಾದರೆ ಯಾವ ಕರ್ಮ ನಮ್ಮ ಬಂಧಕ್ಕೆ ಕಾರಣವಲ್ಲವೋ ಅದೇ ನಿಜವಾದ ಕರ್ಮ, ಯಾವ ವಿದ್ಯ ಮುಕ್ತಿ ಕೊಡುತ್ತೋ ಅದೇ ನಿಜವಾದ ವಿದ್ಯ, ಮಿಕ್ಕ ಕರ್ಮಗಳೆಲ್ಲ ಕೇವಲ ಶ್ರಮ ಕೊಡುತ್ತೆ, ಮಿಕ್ಕ ವಿದ್ಯೆಗಳೆಲ್ಲ ಕೇವಲ ಶಿಲ್ಪ ನೈಪುಣ್ಯದಂತೆ ಇರುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ತಸ್ಮಾತ್ ಸರ್ವ ಪ್ರಯತ್ನೇನ ಸರ್ವಾವಸ್ಥಾಸು ಸರ್ವದಾ ತತ್ವನಿಷ್ಠೋ ಭವೇತ್ತಾರ್ಕ್ಷ್ಯ ಯದಿಚ್ಛೇನ್ ಮೋಕ್ಷಮಾತ್ಮನಃ. ಮೋಕ್ಷ ಬಯಸುವಂಥವ ಯಾವಾಗಲೂ ತತ್ವದಲ್ಲಿ ನಿಷ್ಠನಾಗಿರಬೇಕು ಎಲ್ಲ ಅವಸ್ಥೆಗಳಲ್ಲೂ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅಲ್ಲ, ಇಷ್ಟು ಹೇಳಿದರೆ ಏನು ಬೇಕೋ ಅದು ಹೇಳ್ತಾ ಇಲ್ಲ, ಯಾವುದು ಪ್ರಧಾನವೋ ಯಾವುದು ಪ್ರಧಾನವೋ ಅದು ತಿಳ್ಕೊಳ್ರಿ ಅದು ತಿಳ್ಕೊಳ್ರಿ ಅಂತಲೇ ಇಷ್ಟೊತ್ತು ಹೇಳಿದಿರಿ, ಯಾವುದು ಪ್ರಧಾನ ಹೇಳಿ ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಅಯ್ಯ, ವಿಶೇಷವಾಗಿ ಮನುಷ್ಯನಾದವ ಗೃಹಾತ್ ಪ್ರವರಜಿತೋ ಧೀರ ಪುಣ್ಯತೀರ್ಥ ಜಲಪ್ಲುತಃ ಶುಚೋ ವಿವಿಕ್ತ ಆಸೀನ ವಿಧಿವತ್ ಕಲ್ಪತಾಸನೇ. ಈ ವಿಶೇಷವಾಗಿರತಕ್ಕಂಥ ಭಾಗವತದಲ್ಲಿ ಬಂದಿರತಕ್ಕಂಥ ಮಾತುಗಳನ್ನೇ ಅದೇ ಪಂಕ್ತಿಗಳನ್ನು ಇಲ್ಲಿ ಹಾಕ್ತಾ ಬರ್ತಾ ಇದ್ದಾರೆ. ಅಂತ್ಯಕಾಲ ಬಂದಾಗ ಮನುಷ್ಯನಾದವ ಭಯವನ್ನು ಬಿಡಬೇಕು, ಅಸಂಗ ಶಸ್ತ್ರದಿಂದ ದೇಹದ ಮೇಲೆ, ದೇಹ ಸಂಬಂಧಿಗಳಾದವರ ಮೇಲೆ ಏನು ಅಭಿಮಾನವಿದೆ ಅದು ಬಿಡಬೇಕು. ಮನೆಯಿಂದ ಹೊರಟು ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿಕೊಂಡು ಶುಚಿಯಾದ ಏಕಾಂತ ಸ್ಥಳದಲ್ಲಿ ತಾನಿರಬೇಕು. ವಿಶೇಷವಾಗಿ ಆಸನದಲ್ಲಿ ತಾನು ಕೂಡಬೇಕಯ್ಯ. ಅಭ್ಯಸೇನ್ ಮನಸಾ ಶುದ್ಧಂ ತ್ರಿವೃತ್ ಬ್ರಹ್ಮಾಕ್ಷರಂ ಪರಂ ಮನೋಯಚ್ಛೇದ್ ಜಿತಶ್ವಾಸ ಬ್ರಹ್ಮಬೀಜಂ ಅವಿಸ್ಮರನ್. ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಸಾಧನ ಅಂದರೆ ಏನು ಮಾಡಬೇಕು ಪ್ರಧಾನವಾಗಿ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಾವು ಮನೆಯನ್ನು ಬಿಟ್ಟು ತೀರ್ಥಗಳಿಗೆ ಹೋಗುವುದು ಒಂದು ಕೊನೆ ಕಾಲದಲ್ಲಿ ಆಗಲಿ, ಈಗ ಅಂದರೆ ಮನೆ ಅಂತ ಹೇಳಿದರೆ ಹೌದು ವಿಡಿಯೋ ಸ್ಟಕ್ ಆಗಿದೆ ಸ್ವಲ್ಪ, ಅದಕ್ಕೆ ನಾನು ಆಡಿಯೋದಲ್ಲೇ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಪುನಃ ತಿರುಗಾ ಸ್ಟಾರ್ಟ್ ಮಾಡಿದಾಗ ತೊಂದರೆ ಆಗುತ್ತೆ. ಆದ್ದರಿಂದ ನಾವು ಕೊನೆಯ ಕಾಲದಲ್ಲಿ ಪುಣ್ಯತೀರ್ಥಗಳಿಗೆ ಹೋಗಿ ಅಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಕೊನೆ ಕಾಲ ಯಾವಾಗ ನಮ್ಗೆ ಗೊತ್ತೇ ಇಲ್ಲಲ್ಲ. ಆದ್ದರಿಂದ ಮನೆ ಅಂದರೆ ಯಾವುದು ಅಂದರೆ ನಾಲ್ಕು ಗೋಡೆಗಳೇ ಮನೆ ಅಲ್ಲ. ಈ ಗೋಡೆಗಳ ಮೇಲೆ ನಂತರ ನಮ್ಮವರ ಮೇಲೆ ಏನು ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಇರ್ತಾರೆ ಅವರ ಮೇಲೆ ನನ್ನವರು ಅಂತ ನಾವು ಬೆಳೆಸಿಕೊಂಡ ದುರಭಿಮಾನ ಏನಿದೆಯಲ್ಲ ಅದೇ ನಮ್ಮನ್ನು ಕಟ್ಟಿ ಹಾಕುವ ಮನೆ. ಅದನ್ನು ಬಿಡಬೇಕು. ಒಳ್ಳೆ ಜ್ಞಾನಿಗಳ ಪಾದವನ್ನು ಹಿಡಿಯಬೇಕು. ವಿಶೇಷವಾಗಿ ಏಕಾಂತದಲ್ಲಿ ಆಸನದಲ್ಲಿ ಕೂಡಬೇಕು. ಆಸನ ಸಿದ್ಧಿಯನ್ನು ಪಡೆಯಬೇಕು ಅಂದರೆ ತುಂಬ ಹೊತ್ತು ಕೂತರೂ ಕಾಲು ನೋವು ಇತ್ಯಾದಿಗಳು ಇಲ್ಲದೆ ಕೂಡುವಂತೆ ಅಭ್ಯಾಸ ಮಾಡಬೇಕು. ಪ್ರಾಣಾಯಾಮ ಚೆನ್ನಾಗಿ ಕಲಿಯಬೇಕು. ವಿಶೇಷವಾಗಿ ಮನೋಯಚ್ಛೇದ ಜಿತಶ್ವಾಸ ಪ್ರಾಣಾಯಾಮದಿಂದ ಮನಸ್ಸನ್ನು ನಿಯಮನ ಮಾಡಬೇಕು. ಓಂಕಾರದ ಅರ್ಥವನ್ನು ಚಿಂತನೆ ಮಾಡುತ್ತಾ ಅಧಿಕಾರಿಗಳಾದವರು ಓಂಕಾರ ಅರ್ಥವನ್ನು ಚಿಂತನೆ ಮಾಡುತ್ತಾ ಸದಾ ಮನಸ್ಸನ್ನು ದೇವರಲ್ಲೇ ಇಡಬೇಕು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಅಹಂ ಬ್ರಹ್ಮ ಪರಂ ಧಾಮ ಬ್ರಹ್ಮಾಹಂ ಪರಮಂ ಪದಂ ಏವಂ ಸಮೀಕ್ಷದ ಆತ್ಮಾನಂ ಆತ್ಮನ್ಯಾಧಾಯ ನಿಷ್ಕಲೇ. ಇಲ್ಲಿ ಹೇಳ್ತಾರೆ ಭಗವಂತ ಅವನು ಅಹೇಯ, ಅವನನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನನ್ನು ಅಹಂ ಅಂತ ಕರೆದರು. ಆದಮೇಲೆ ಪರಂಧಾಮ ಅವನೇ ವಿಶೇಷವಾಗಿರತಕ್ಕಂಥ ಪರಬ್ರಹ್ಮ ಅಂತ ಹೇಳಿಕೊಂಡು ಭಗವಂತನನ್ನು ಅವನನ್ನು ಆತ್ಮನ್ ಆತ್ಮಾನಂ ಆತ್ಮನಿ ಆದಾಯ ಅಂದರೆ ತನ್ನ ಹೃದಯದಲ್ಲೇ ಬಿಂಬಮೂರ್ತಿಯನ್ನು ಚಿಂತನೆ ಮಾಡುತ್ತಾ ಭಗವಂತನ ಪದಾರವಿಂದವನ್ನು ಪಡೆಯಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ತ್ಯಕ್ತ್ವಾ ಗೃಹಂ ಚ ತೀರ್ಥೆ ನಿವಸೇನ್ ಮರಣೋತ್ಸುಕಃ ಮ್ರಿಯತೆ ಮುಕ್ತಿಕ್ಷೇತ್ರೇಷು ಸವೈ ಮೋಕ್ಷಮವಾಪ್ನುಯಾತ್. ಇಲ್ಲಿ ಹೇಳ್ತಾರೆ ಯಾರು ಮರಣವನ್ನು ನೋಡುತ್ತಾ ಮನೆಯನ್ನು ತ್ಯಾಗ ಮಾಡಿ ತೀರ್ಥ ಸ್ನಾನ ಮಾಡಿಕೊಳ್ಳುತ್ತಾ ವಾಸ ಮಾಡುತ್ತಾರೋ ಮುಕ್ತಿ ಕ್ಷೇತ್ರಗಳಲ್ಲಿ ವಾಸ ಮಾಡುತ್ತಾರೋ ಅಲ್ಲಿ ಮರಣ ಹೊಂದುತ್ತಾರೋ ಅವರಿಗೆ ನಿಶ್ಚಯವಾಗಿ ಮೋಕ್ಷ ಬರುತ್ತೆ. ಜ್ಞಾನ ಪಡ್ಕೊಂಡಿದ್ದರೆ ಜ್ಞಾನಹೃದೇ ಸತ್ಯಜರೇ ರಾಗದ್ವೇಷ ಮಲಾಪಹೇ ಯಶ್ನಾತಿ ಮಾನಸೇ ತೀರ್ಥೇ ಸವೈ ಮೋಕ್ಷಮವಾಪ್ನುಯಾತ್. ಇಲ್ಲಿ ಹೇಳ್ತಾರೆ ಜ್ಞಾನವೆಂಬ ದೊಡ್ಡ ಸರೋವರ ರಾಗದ್ವೇಷಗಳನ್ನು ನಾಶ ಮಾಡುವಂಥ ಸತ್ಯವೆಂಬ ಜಲ ಇರುವ ಮಾನಸ ತೀರ್ಥದಲ್ಲಿ ಸ್ನಾನ ಮಾಡುತ್ತಾರೋ ಅವರು ಮೋಕ್ಷ ಪಡೀತಾರೆ. ಸರಿ, ನಾವು ಯಾವ ಯಾವ ಕ್ಷೇತ್ರದಲ್ಲಿ ವಾಸ ಮಾಡಿದರೆ ಜ್ಞಾನಪೂರ್ವಕವಾಗಿ ವಾಸ ಮಾಡಿದರೆ ನಮಗೆ ಮೋಕ್ಷ ಬರುತ್ತೆ ಅಂದರೆ ಹೇಳ್ತಾರೆ ಅಯೋಧ್ಯ ಮಧುರ ಮಾಯಾ. ಇಲ್ಲಿ ಬಂದದ್ದೇ ಈ ಶ್ಲೋಕ ಅಯೋಧ್ಯ ಮಧುರ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಜ್ಞೇಯಾಹ ಸಪ್ತೈತಾಹ ಮೋಕ್ಷದಾಯಿಕಾಹ. ಅಯೋಧ್ಯ ಮಥುರ ಮಾಯಾ ಅಂತ ವಿಶೇಷವಾಗಿರತಕ್ಕಂಥ ಯಾವುದು ಹರಿದ್ವಾರ ಕಾಶಿ, ಕಾಂಚಿ, ಅವಂತಿಕ, ನಂತರ ದ್ವಾರಾವತಿ, ಇವೆಲ್ಲ ಏಳು ಪುರಗಳು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆವಾಗ ಹೇಳ್ತಾ ಇದ್ದಾರೆ, ಅಯ್ಯ ನಿಮಗೆ ವಿಶೇಷವಾಗಿರ್ತಕ್ಕಂಥ ಮೋಕ್ಷ ಧರ್ಮವನ್ನು ನಾನು ಹೇಳಿದ್ದೇನೆ ಅಂತ ಭಗವಂತ ಕೊನೆಗೊಳಿಸ್ತಾ ಇದ್ದಾನೆ. ಅಲ್ಲಯ್ಯ ಇನ್ನೇನು ಹೇಳಿದ್ರೆ ನಮಗೆ ವಿಶೇಷವಾದ್ದು ಅಂದರೆ, 15ನೇ ಅಧ್ಯಾಯದಲ್ಲೇ ಹೇಳಬೇಕಾಗಿರ್ತಕ್ಕಂಥ ರಹಸ್ಯವನ್ನು ಹೇಳಿದ್ದೇನೆ, ಆ ರಹಸ್ಯವನ್ನು ಒಳ್ಳೆ ಕ್ಷೇತ್ರಗಳಿಗೆ ಬಂದು ಅಲ್ಲಿ ಚಿಂತನೆ ಮಾಡುತ್ತಾ ಭಗವಂತ ಗುರುಗಳ ಸಂಪರ್ಕದಿಂದ ಏನು ವಿಶೇಷವಾಗಿ ನಮ್ಮ ಶರೀರದಲ್ಲೇ ನಿಜವಾಗಿ ಹೇಳಬೇಕಾದರೆ 15ನೇ ಅಧ್ಯಾಯದಲ್ಲಿ ಹೇಳಿಕೊಟ್ಟಂಥ ರಹಸ್ಯ ಎಲ್ಲೂ ನಮಗೆ ಸಿಗಲ್ಲ. ಅಂಥ ಅದ್ಭುತವಾದ ರಹಸ್ಯವನ್ನು ಗರುಡ ಪುರಾಣದಲ್ಲಿ ಹೇಳಿಕೊಟ್ಟಿದ್ದಾರೆ. ಏನು ವಿಶೇಷವಾದ ಈ ಕುಂಡಲಿನಿ ಸಂಚಾರ ಕ್ರಮ, ಕುಂಡಲಿನಿ ಹೇಗೆ ತಿರುಗಾಡುತ್ತೆ ಎಂಬುದನ್ನು ಹೇಳಿದ್ದಾರೆ. 3.5 ಸುತ್ತು ಹಾಕಿದ ಸರ್ಪಾಕೃತಿಯಲ್ಲಿರುವ ಕುಂಡಲಿನಿ ಆ ಸುಷುಮ್ನ ನಾಡಿಯಲ್ಲಿ ಮೇಲಕ್ಕೆ ಹೋಗಿ ಕೆಳಗೆ ಬಂದು ಮೇಲಕ್ಕೆ ಹೋಗಿ ಕೆಳಗೆ ಬಂದು ಮಾಡ್ತಾ ಇರುತ್ತೆ ಅಂತ ಹೇಳಿದರು. ಅಷ್ಟೇ ಅಲ್ಲದೆ 6 ಚಕ್ರಗಳ ಪಂಥಾನ ಹೇಳಿದರು. ಅಲ್ಲಿ ನಾವು ವಿಶೇಷ ಎಂಥ ವಿಶೇಷಗಳು ಹೇಳಿದರು, ಆ ಚಕ್ರಗಳಲ್ಲಿ ಆಯಾ ಅಕ್ಷರಗಳು, ಅಕ್ಷರ ಪ್ರತಿಪಾದ್ಯ ಭಗವದ್ ರೂಪಗಳು, ದೇವತೆಗಳು ಅವರನ್ನು ವಿಶೇಷವಾಗಿ ಮಾನಸ ಪೂಜಾ ಮಾಡಿ ಭಗವಂತನನ್ನು ಚಿಂತನೆ ಮಾಡುವ ಕ್ರಮವನ್ನೆಲ್ಲ 15ನೇ ಅಧ್ಯಾಯದಲ್ಲೇ ಪೂರ್ಣಗೊಳಿಸಿ 16ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಹೇಳಿದ್ದೇನಯ್ಯ ಅಂದರೆ, ಇದೆಲ್ಲ ಹೇಳಿದ್ದೇನೆ ಇದರಲ್ಲಿ ಅಲ್ಲ, 15ನೇ ಅಧ್ಯಾಯ ಎಲ್ಲ ಹೇಳಿದರು, ಇನ್ನು 16ನೇ ಅಧ್ಯಾಯ ಯಾಕೆ ಬಂತಿದು ನೋಡಿ. ಇಷ್ಟು ಹೇಳಲಿಕ್ಕೆ 1 ಅಧ್ಯಾಯ ಇಟ್ಟರು. ಏನು ಹೌದಯ್ಯ, 6 ಚಕ್ರಗಳಲ್ಲಿ ಸಾಧನೆ, ಎಲ್ಲ ಕಮಲಗಳಲ್ಲಿ ಸಾಧನೆ, ಭಕ್ತಿಪೂರ್ವಕ ಸಾಧನೆ ಎಲ್ಲ ಇದೆ, ಒಂದಿಲ್ಲದಿದ್ದರೆ ಈ ಸಾಧನೆಯೂ ವ್ಯರ್ಥ ಆಗುತ್ತೆ ಅಂತ ರಹಸ್ಯವನ್ನು ಹೇಳಲಿಕ್ಕೆ 16ನೇ ಅಧ್ಯಾಯವನ್ನು ಹೇಳ್ತಾ ಇದ್ದಾರೆ. ಏನದು ಗೊತ್ತಾಯ್ತಾ ನಿಮಗೆಲ್ಲ ಏನು ಹೇಳಿದ್ದಾರೆ ಅಂತ? ಅಹಂಕಾರ ಮಮಕಾರಗಳನ್ನು ಬಿಡುವುದೇ ಪ್ರಥಮ ಸಾಧನ. ಆ ಭಗವಂತನೇ ನನ್ನೊಳಗಿದ್ದು ಮೊದಲೇ ಹೇಳಿದರು, ಭಗವಂತ ಅನೇಕ ರೂಪಗಳಿಂದ ಜೀವರಲ್ಲಿ ಪ್ರವೇಶ ಮಾಡಿದ್ದಾನೆ. ಅಂಥ ಭಗವಂತ ಎಲ್ಲರಲ್ಲಿ ನಿಂತು ಕಾರ್ಯ ಮಾಡಿಸ್ತಾ ಇದ್ದಾನೆ ಅಂತ ಬಿಂಬನ ಕುರಿತು ಈ 16ನೇ ಅಧ್ಯಾಯದ ಶುರುವಲ್ಲಿ ಹೇಳಿದ್ರಲ್ಲವಾ, ಅದನ್ನೇ ಹೇಳ್ತಾ ಇದ್ದಾರೆ. ಯಾರಾದರೆ ನನ್ನೊಳಗೆ ಬಿಂಬನಾದ ಭಗವಂತ ನಿಂತು ಸಕಲ ಕರ್ಮಗಳನ್ನು ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪಡ್ಕೊಂಡಿರ್ತಾನೋ ಅಂಥವನು ಮಾಡತಕ್ಕಂಥ ಈ ಷಟ್ಚಕ್ರ ಚಿಂತನ, ಕುಂಡಲಿನಿ ಚಿಂತನ ಏನು ಬೇಕಾದರೂ ಇರಲಿ ಅವೆಲ್ಲವೂ ಮೋಕ್ಷಕ್ಕೆ ಕಾರಣ ಆಗುತ್ತೆ. ಯಾವರಾದರೆ ಭಗವಂತನೇ ನನ್ನಲ್ಲಿ ನಿಂತು ಮಾಡಿ ಮಾಡಿಸ್ತಾ ಇದ್ದಾನೆ, ನಾನು ಅಸ್ವತಂತ್ರ, ಸ್ವಾಮಿ ಸ್ವತಂತ್ರ, ಅವನಿಲ್ಲದಿದ್ದರೆ ನಾನು ಶ್ವಾಸವೂ ಬಿಡಲಿಕ್ಕಾಗಲ್ಲ ಎಂಬ ಆ ಮೇನ್ ಕಾನ್ಸೆಪ್ಟ್ ಏನಿದೆ ಅದೇ ಇಲ್ಲದಿದ್ದರೆ ಏನು ಯಾಗಗಳು ಮಾಡಿದರೆ ಏನು, ಏನು ಉಪವಾಸಗಳು ಮಾಡಿದರೆ ಏನು, ಏನು ಷಟ್ಚಕ್ರ ಚಿಂತನೆಗಳು ಮಾಡಿದರೆ ಏನು, ಇದೆಲ್ಲ ತಿಪ್ಪೆಯಲ್ಲಿ ಹಾಕಿದಂತೆ ಆಗುತ್ತಯ್ಯ, ಪ್ರಧಾನವಾದ್ದಿದು ಅಂತ ಒಳಗಿನ ಸೂತ್ರವನ್ನು ಈ 16ನೇ ಅಧ್ಯಾಯದಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಏನೇ ಇರಲಿ ಸ್ವಾಮಿ ನನ್ನಿಂದ ಸರ್ವಸ್ವವು ಮಾಡಿ ಮಾಡಿಸ್ತಾ ಇದ್ದಾನೆ, ನಾನವನ ಶರಣಾಗತ ಎಂಬ ಉಸಿರಾಟ ಸದಾ ಆಡ್ತಾ ಇರಬೇಕು. ನೋಡಿ, ನಾವು ಬೆಳಗ್ಗಿನಿಂದ ಮಾರನೇ ದಿನ ಬೆಳಗ್ಗಿನವರೆಗೂ, ಎದ್ದಾಗಲಿಂದ ಮಲಗೋವರೆಗೂ, ಮಾರನೇ ದಿನ ಏಳೋವರೆಗೂ ಎಷ್ಟು ಕೆಲಸಗಳು ಮಾಡಲ್ಲ, ಎಲ್ಲ ಮಾಡ್ತಾನೆ ಇರ್ತೀವಿ. ಆದರೆ ಒಂದು ಕಡೆ ಶ್ವಾಸ ಆಡ್ತಾನೆ ಇರ್ತೀವೋ ಇಲ್ವೋ, ತುಂಬ ಬ್ಯುಸಿ ಆಗಿದ್ದೀವಿ, ಒಂದು 1 ಅವರ್ ಶ್ವಾಸ ಆಡಲ್ಲ ಅಂತ ಯಾರಾದರೂ ಹೇಳೋರು ಇದ್ದಾರಾ? ತೆಗೆದು ಪಕ್ಕ ಹಾಕ್ತಾರೆ ಅವರನ್ನು. ಆದ್ದರಿಂದ ಏನೇ ಇರಲಿ, ಎಂಥ ಕೆಲಸವೇ ಇರಲಿ, ಶ್ವಾಸ ಅಂತೂ ಆಡ್ತಾನೇ ಇರಬೇಕು ನಾನ್ ಸ್ಟಾಪ್, ಫಸ್ಟ್ ಅದು, ನಂತರ ನೆಕ್ಸ್ಟ್ ಮಿಕ್ಕದೆಲ್ಲ ಹೌದ್ ತಾನೆ. ಅದೇ ಥರ ಸಾಧನಾ ಮಾರ್ಗದಲ್ಲಿ ನೀವು ವಿಶೇಷವಾಗಿ ಏನು ಯಜ್ಞಗಳು ಮಾಡುತ್ತೀರಾ, ಯಾಗಗಳು ಮಾಡುತ್ತೀರಾ, ಅಥವಾ ವಿಶೇಷವಾಗಿರತಕ್ಕಂಥ ಉಪವಾಸಗಳು ಮಾಡುತ್ತೀರಾ, ವ್ರತಗಳು ಮಾಡುತ್ತೀರಾ, ದಾನಗಳು ಮಾಡುತ್ತೀರಾ, ಇಲ್ಲ ತತ್ವಜ್ಞಾನ ಪಡ್ಕೊಂಡು ವಿಶೇಷವಾಗಿ ಈ ಕಮಲಗಳ ಚಿಂತನೆ, ಚಕ್ರಗಳ ಚಿಂತನೆ, ಭಗವಂತನ ಚಿಂತನೆ ಇವೆಲ್ಲ ಮಾಡುತ್ತೀರಾ? ಎಲ್ಲ ಒಳ್ಳೆಯದೆ, ಆದರೆ ಯಾವುದು ಮುಖ್ಯ? ನಾನು ದೇವರ ಅಧೀನ, ನಾನು ಅಸ್ವತಂತ್ರ, ಸ್ವಾಮಿ ಸ್ವತಂತ್ರ, ಅವನಿಲ್ಲದೆ ನನಗೇನು ಮಾಡಲಿಕ್ಕಾಗಲ್ಲ ಅಂಬುದು ಪ್ರತಿಯೊಂದು ಕಾರ್ಯದಲ್ಲಿ ನಮಗೆ ನೆನಪಾಗದಿದ್ದರೆ, ಆ ಯಾವ ಯಾವ ಕಾರ್ಯ ಮಾಡ್ತೀವೋ ಆ ಕಾರ್ಯವೆಲ್ಲ ವ್ಯರ್ಥ ಆಗುತ್ತೆ. ಈ ಒಂದು ವಿಶೇಷವಾಗಿರತಕ್ಕಂಥದ್ದು 16ನೇ ಅಧ್ಯಾಯದಲ್ಲಿ ಈ ಎರಡು ಅಧ್ಯಾಯಗಳು ಅದ್ಭುತವಾದ್ದನ್ನು ಚೆನ್ನಾಗಿ ತಿಳಿಸಿಕೊಟ್ರು. ಈ ರೀತಿಯಲ್ಲಿ ಗರುಡ ಪುರಾಣದಲ್ಲಿ 14, 15, 16 ಮೂರು ಅಧ್ಯಾಯಗಳ ನಿರೂಪಣೆ ಇಷ್ಟುವರೆಗೆ ಆಯಿತು. ಇನ್ನು ಈಗ ನಾವು ವಿಶೇಷವಾಗಿರತಕ್ಕಂಥ ಮೊದಲನೆಯ ಅಧ್ಯಾಯಕ್ಕೆ ಹೋಗೋಣ. ಮೊದಲು ಇನ್ನು ಇವ ಶುರುವಾಗುತ್ತೆ. ಏನು ನಾರ್ಮಲ್ ಆಗಿ ಬರತಕ್ಕಂಥ ಯಾವುದು ಗರುಡ ಪುರಾಣ, ನೀವು ನಿತ್ಯ ಕೇಳತಕ್ಕಂಥ, ಮಾಮೂಲಾಗಿ ಕೇಳತಕ್ಕಂಥ ಗರುಡ ಪುರಾಣದ ಆರಂಭದ ಅಧ್ಯಾಯಗಳು ಶುರುವಾಗುತ್ತೆ. ಆದರೆ ಆ ಆರಂಭದ ಅಧ್ಯಾಯಗಳನ್ನು ಕೂಡ ಸರಿಯಾಗಿ ಕೇಳಿದ್ದೀರಾ ಇಲ್ಲವಾ ಅಂಬುದು ಈಗ ನೋಡಿಕೊಳ್ಳಿ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಅಂದರೆ ಈ ಗರುಡ ಪುರಾಣದ್ದು ಸತ್ತ ಕಾಲಕ್ಕೆ ಕೇಳಬೇಕಾಗಿದ್ದು ಅಂತ ಹೇಳ್ತಾರಲ್ವ, ಅದ್ಯಾಕೆ ಕೇಳಬೇಕು ಅಂದರೆ ಎಷ್ಟೋ ಕೇಳಿರ್ತಾರೆ ಮತ್ತು ಆ ಟೈಮ್ ಬಂದ ಕಾಲಕ್ಕೆ ಡೌಟು ಡೌಟು ಡೌಟು, ಎಷ್ಟು ಸಂಶಯಗಳು ಎಷ್ಟು ಸಂಶಯಗಳು, ಅದಕ್ಕೆ ಆ ಸಂಶಯಗಳೆಲ್ಲ ಪರಿಹಾರ ಆಗಬೇಕು. ಆ 10 ದಿನಗಳ ಕಾರ್ಯ, ಆ 13 ದಿನಗಳ ಕಾರ್ಯ, ನಂತರ ವರ್ಷೇ ವರ್ಷೇ ಬರತಕ್ಕಂಥ ಶ್ರಾದ್ದಾದಿ ಕಾರ್ಯಗಳು, ಅದರಲ್ಲಿ ನಾವು ಮಾಡಬೇಕಾದ ಅನುಸಂಧಾನ ಯಾವುದು ಅಂತ ಪ್ರಧಾನ. ಆ ಅನುಸಂಧಾನ ಮುಖ್ಯ. ಆ ಅನುಸಂಧಾನವೇ ಇಲ್ಲದೆ ಶ್ರಾದ್ದ ಮಾಡಿದರೆ, ದಾಸರು ಹೇಳ್ತಾರೆ, ಇವರೆಲ್ಲೋ ಪಿತೃಗಳೆಲ್ಲೋ ಎಳ್ಳೆಲ್ಲೋ ನೀರೆಲ್ಲೋ ದರ್ಭ ಎಲ್ಲೋ ಅಂತ. ಅನುಸಂಧಾನದ ಕನೆಕ್ಷನೇ ಇಲ್ಲದೆ ಹೋದರೆ ಏನು ಮಾಡಿದರೂ ಪ್ರಯೋಜನವಿಲ್ಲ. ಹಾಗಾದರೆ ಈ ಶ್ರಾದ್ದದಲ್ಲಿ ಬೇಕಾಗಿರತಕ್ಕಂಥ ಅನುಸಂಧಾನ ಹೇಳಿಕೊಡತಕ್ಕಂಥದ್ದು ಸುಲಭವಾದ ರಾಜಮಾರ್ಗ ಯಾವುದು ಅಂದರೆ ನಮ್ಮ ಪಿತೃಗಣಸಂಧಿ. ಅದರಲ್ಲಿ ಸ್ವಲ್ಪ ಮಾತ್ರ ತಿಳಿಸೋದು ಯಾವುದು ಅಂದರೆ, ಪಿತೃಗಳಿದ್ದಾರಯ್ಯ ಮೂರ್ತರು ಅಮೂರ್ತರು ಅಂತ ಅಷ್ಟು ಪರಿಚಯ ಮಾಡಿಕೊಡ್ತಾರೆ. ಇನ್ನು ಅದರ ಹೆಚ್ಚಿಗೆ ಪರಿಚಯ ಎಲ್ಲಿ ಬೇಕು ಅಂದರೆ ವಿಶೇಷವಾಗಿರತಕ್ಕಂಥ ಹರಿವಂಶದಲ್ಲಿ ಶ್ರಾದ್ದಕಲ್ಪ ಅಂತ ಬರ್ತಾ ಇದೆ. ಆ ಶ್ರಾದ್ದಕಲ್ಪದಲ್ಲಿ ಈ ಪಿತೃಗಳ ಪರಿಚಯ, ಎಷ್ಟು ಗಣಗಳಿವೆ, ಆ ಗಣಗಳಲ್ಲಿ ಯಾವ ಯಾವ ಗಣ ಯಾರ್ಯಾರ ಶ್ರಾದ್ದ ಕಾಲಕ್ಕೆ ಬರ್ತಾರೆ, ಬ್ರಾಹ್ಮಣರಿಗೆ ಬರುವ ಪಿತೃಗಣಗಳು ಬೇರೆ, ಕ್ಷತ್ರಿಯರಿಗೆ ವೈಶ್ಯರಿಗೆ ಶೂದ್ರರಿಗೆ ಬರತಕ್ಕಂಥ ಪಿತೃಗಣಗಳು ಬೇರೆ ಬೇರೆಯೇ ಇವೆ. ಆದ್ದರಿಂದ ಯಾವ ಗಣಗಳು ಯಾರಿಗೆ ಬರ್ತಾರೆ ಎಂಬುದನ್ನು ಚೆನ್ನಾಗಿ ತಿಳ್ಕೊಂಡು ಆ ಕಾಲಕ್ಕೆ ನಾವು ಅವರು ಬಂದಿದ್ದನ್ನು ಅನುಸಂಧಾನ ಮಾಡಬೇಕು. ಹಾಗೆಯೇ ಅವರಲ್ಲದೆ ನಮ್ಮ ಪಿತೃಗಳು ಅಂತ ಯಾರಿರ್ತಾರೆ, ಅವರು ಹೇಗಿರ್ತಾರೆ ಏನು ಅಂತ ನೋಡಬೇಕು. ಇಲ್ಲೆಲ್ಲ ತಪ್ಪಾದ ತಿಳುವಳಿಕೆಗಳು ನೂರಾರು ಕೂತಿವೆ ನಮ್ಮಲ್ಲಿ. ಏನು ಒಂದು ಹೇಳ್ತೇನೆ. ಈಗ ತುಂಬಾ ಜನ ಕಲ್ಪನೆ ಏನು ಅಂದರೆ, ಹೋದಂಥ ತಂದೆ ತಾಯಿಗಳು ಯಾರಿರ್ತಾರೋ, ಹೋದವರು ಯಾರಿರ್ತಾರೋ, ಅವರೇ ಶ್ರಾದ್ದ ಕಾಲಕ್ಕೆ ಅಲ್ಲಿ ಬಂದಿರ್ತಾರೆ ಎಂಬ ಕಲ್ಪನೆ ಬಂದಿದೆಲ್ಲರಿಗೂ. ಅದು ಹರಿವಂಶದಲ್ಲಿ ಸ್ಪಷ್ಟ ಹೇಳ್ತಾರೆ, ಯಾರೂ ಬರೋದಿಲ್ಲ, ಅವರವರು ಆಯಾ ಲೋಕಗಳಲ್ಲಿರ್ತಾರೆ, ಒಂದಾ ಸ್ವರ್ಗ ಒಂದಾ ನರಕ ಒಂದ ವಿಶೇಷ ಭೂಮಿ ಮೇಲೆ ಹುಟ್ಟಿರ್ತಾರೆ. ಹೌದಾ? ಇಂಥ ಕಾಲಕ್ಕೆ ಅವರು ಎಲ್ಲೆಲ್ಲಿದ್ದಾರೆ ಅಲ್ಲಿಗೆ ನಾವು ಕೊಟ್ಟದ್ದನ್ನ ಪಿತೃದೇವತೆಗಳು ಬರ್ತಾರೆ, ಆ ದರ್ಭೆಗಳಲ್ಲಿ ಬರೋದು ಅವರೇ ಬಂದು ಕೊಡ್ತಾರೆ. ಪಿಂಡಸ್ಥಾನದಲ್ಲಿ ಬರೋದು ದೇವತೆಗಳೇ. ನಾವು ಕೊಟ್ಟದ್ದನ್ನ ಸ್ವೀಕಾರ ಮಾಡಿ ಅಸಮಾನ ಆಪ್ಯಾಯಿಷ್ಯಂತಿ ಸ್ವರ್ಗಸ್ಥಾನ ವಿಭಾರತ ಅಂತ ಶಂತನು ಮಹಾರಾಜ ಭೀಷ್ಮಾಚಾರ್ಯರು ಹೇಳಿದ್ದು. ಭೀಷ್ಮಾಚಾರ್ಯರು ಪಿಂಡ ಪ್ರದಾನ ಮಾಡುವ ಕಾಲಕ್ಕೆ ಶಂತನು ಮಹಾರಾಜ ಕೈ ಹಿಡಿಯುತ್ತಾನೆ. ಅಲ್ಲಿ ಪ್ರಶ್ನೆ ಬರುತ್ತೆ, ಬಂದ್ರಲ್ಲ ಅಪ್ಪ ಅಂದ್ರೆ ಹಾಗಲ್ಲ, ಯಾವಾಗೂ ಬರಲಿಲ್ಲ ಅವರು, ಆವಾಗ ಅವರನ್ನ ಪರೀಕ್ಷೆ ಮಾಡಲಿಕ್ಕೆ ಮಾತ್ರ ಬಂದಿದ್ರು. ಅವರ ಮಾತಲ್ಲೇ ಗೊತ್ತಾಗುತ್ತೆ ನಾವು ಸ್ವರ್ಗದಲ್ಲಿ ಇದ್ದರೂ ಪಿತೃದೇವತೆಗಳು ನಮ್ಮನ್ನು ಸಂತೋಷಗೊಳಿಸ್ತಾರಯ್ಯ ನೀವು ಕೊಟ್ಟದ್ದರಿಂದ ಅಂತ ಹೇಳೋದಾದರೆ, ಯಾವಾಗಲೂ ಇಲ್ಲೇ ಬಂದು ಅವರು ತಿಂದು ಹೋಗೋದಾದರೆ ಮತ್ತು ಇವರಿಗೆ ಮತ್ತೆ ಪಾರ್ಸಲ್ ಯಾಕೆ ಸ್ವರ್ಗಕ್ಕೆ ಇವರು ಕರ್ಕೊಂಡೋಗಿ ಕೊಡೋದು ಇಲ್ಲಲ್ವಾ? ಆದ್ದರಿಂದ ಈ ನಮ್ಮ ಸತ್ತು ಹೋದವರು ಯಾರೇ ತಂದೆ ತಾಯಿಗಳಿರಲಿ ಅವರು ಯಾರೂ ಶ್ರಾದ್ದ ಕಾಲದಲ್ಲಿ ಬರುವುದಿಲ್ಲ, ಅವರ ರೆಪ್ರೆಸೆಂಟೇಟಿವ್ ಆಗಿ ದೇವತೆಗಳು ಬರ್ತಾರೆ. ಆದ್ದರಿಂದಲೇನೆ ಚಿಕ್ಕವರ ಶ್ರಾದ್ದ ಅಂತ ಮಾಡಿರ್ತಾರಲ್ವ, ಮಗನ ಶ್ರಾದ್ದವೋ ತಮ್ಮನ ಶ್ರಾದ್ದವೋ ಹೆಂಡತಿಯ ಶ್ರಾದ್ದವೋ ಯಾರದ್ದೋ ಶ್ರಾದ್ದ ಆಗಿರುತ್ತೋ. ಆದಾಗ ಈ ದೊಡ್ಡವರು ಅಂತ ಕರೆಸಿಕೊಂಡವರು ಆ ಹೋದವರಿಗಿಂತ ದೊಡ್ಡವರಾದವರು ಅಲ್ಲಿ ನಮಸ್ಕಾರ ಮಾಡಲಿಕ್ಕೆ ಬರಲ್ಲ, ಯಾಕೆ ನನಗಿಂತ ಚಿಕ್ಕವರು ಬಂದಿದ್ದಾರೆ ಎಂಬ ತಪ್ಪು ಕಲ್ಪನೆ. ಅಲ್ಲಿ ಈ ಚಿಕ್ಕವರು ಬರಲ್ಲ, ಅಲ್ಲಿ ಬರೋದೇ ಪಿತೃದೇವತೆಗಳು, ಅವರಿಗೆ ನಾವು ನಮಸ್ಕಾರ ಮಾಡಲೇಬೇಕು. ಆ ಪ್ರಸಾದವನ್ನು ಸ್ವೀಕಾರ ಮಾಡಲ್ಲ, ಯಾಕೆ ನನಗಿಂತ ಚಿಕ್ಕವರು ಅವ್ರ ಪ್ರಸಾದ ನಾನು ಯಾಕೆ ತಗೋಬೇಕು ಅಂತ. ಅದು ಚಿಕ್ಕವರ ಪ್ರಸಾದ ಅಲ್ಲ, ಪಿತೃಗಳ ಪ್ರಸಾದ. ಒಂದು ಎಚ್ಚರವೇ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ, ಅನೇಕ ಇವೆ. ಆದಷ್ಟು ಈ ಒಂದು ಪ್ರವಚನ ಕಾಲದಲ್ಲಿ ಈ ಒಂದು ಏನೇನು ಸಂಶಯಗಳು ಬರ್ತಾ ಇವೆ ಅವಶ್ಯ ಪರಿಹಾರ ಆಗಲೇಬೇಕಾದ ಸಂಶಯಗಳು, ಅವುಗಳನ್ನೆಲ್ಲ ನೋಡೋಣ. ಅದರಲ್ಲಿ ಮೊದಲನೆಯ ಅಧ್ಯಾಯದಿಂದ ಈ ವಿಶೇಷವಾಗಿರತಕ್ಕಂಥ 13 ಅಧ್ಯಾಯಗಳವರೆಗೆ ಏನೇನು ಬರ್ತಾ ಇದೆ ಅದನ್ನು ಪ್ರಧಾನ ವಿಚಾರಗಳನ್ನು ಇಟ್ಟುಕೊಂಡು ಮುಂದಕ್ಕೆ ಹೋಗೋಣ. ನಂತರ ಹರಿವಂಶದ ಶ್ರಾದ್ದಕಲ್ಪ ಸಮಯ ಸಿಕ್ಕಾಗ ಅದನ್ನು ನೋಡೋಣ. ಹರಿವಂಶ ಶ್ರಾದ್ದಕಲ್ಪ ಬಹಳ ವಿಸ್ತಾರವಾದ್ದು, ಒಳ್ಳೆಯದು. ಹಾಗೆ ಸಾರ ಸಗಟಾಗಿ ಸಾರಾಂಶ ನಮಗೆ ಬೇಕಾಗಿದ್ದು ನಮ್ಮ ಹರಿಕಥಾಮೃತ ಸಾರ ಪಿತೃಗಣ ಸಂಧಿದು. ಯಾಕೆ ಶ್ರಾದ್ದ ಮಾಡುವ ಕಾಲಕ್ಕೆ ಏನು ಅನುಸಂಧಾನ ಮಾಡಬೇಕೋ ಗೊತ್ತಿಲ್ಲದೆ ಸೊಮ್ಮನೆ ಅಲ್ಲಂದು ಎಳ್ಳಂದು ಎಳ್ಳು ಹಾಕಿ ಅಕ್ಕಿ ಅಂದರೆ ಅಕ್ಕಿ ಹಾಕಿ ಹೋಗ್ತಕ್ಕಂಥ ಶ್ರಾದ್ದ ಯಾಕೆ ಮಾಡಬೇಕು? ಶ್ರಾದ್ದ ಅಂದರೆ ಅನುಸಂಧಾನದಿಂದ ಕೂಡಿಕೊಂಡು ಮಾಡಿದ್ದೇನೆ ಶ್ರಾದ್ದ. ಆದ್ದರಿಂದ ಅನುಸಂಧಾನ ಪ್ರಧಾನ ಹೇಗಿರಬೇಕು ಇವೆಲ್ಲವನ್ನ ವಿಸ್ತಾರವಾಗಿ ನೋಡುತ್ತಾ ಬರೋಣ. ಇದರಲ್ಲಿ ಗರುಡ ದೇವರು ಪ್ರಶ್ನೆ ಮಾಡುತ್ತಾ ಬರ್ತಾ ಇದ್ದಾರೆ, ಅಯ್ಯ ವಿಶೇಷವಾಗಿರತಕ್ಕಂಥ ಈ ಸಜ್ಜನರಾದವರು ಹೇಗೆ ಹೇಗೆ ಒಳ್ಳೆ ಮಾರ್ಗದಿಂದ ಹೋಗ್ತಾರೆ ಅಂತ ಹೇಳಿದ್ದೀರಿ. ಭಕ್ತಿ ಮಾರ್ಗ ನಾನಾ ರೀತಿಯಾಗಿರುತ್ತೆ ಅಂತ ಹೇಳಿದ್ದೀರಿ. ಸೂತಾಚಾರ್ಯ ಶೌನಕರು ಕೇಳಿದರೆ ಅವರು ಗರುಡ ದೇವರನ್ನ ಗರುಡ ದೇವರು ಕೇಳಿದ್ದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಈಗ ಹೇಳ್ತಾ ಇದ್ದಾರೆ, ಅಧುನಾ ಶ್ರೋತುಮಿಚ್ಛಾಮಿ ಯಮ ಮಾರ್ಗಂ ಭಯಂಕರಂ. ಭಯಂಕರವಾದ ಯಮಧರ್ಮರಾಜರ ಆ ದಕ್ಷಿಣ ಮಾರ್ಗವನ್ನು ಕುರಿತು ಕೇಳಬೇಕು ಅಂತಿದ್ದೇವೆ. ಅಲ್ಲಿ ಯಾರು ಹೋಗ್ತಾರೆ ಅಂದರೆ, ತ್ವದ್ಭಕ್ತಿ ವಿಮುಖಾನಾಂಚ ತತ್ರೈವ ಗಮನಂ ಶ್ರುತಂ. ಯಾರಿಗೆ ನಿನ್ನಲ್ಲಿ ಭಕ್ತಿಯೇ ಇರಲ್ಲವೋ, ನಿನ್ನನ್ನು ನೆನೆಯೋದೇ ಇಲ್ಲವೋ, ನಿನ್ನ ದ್ವೇಷ ಮಾಡುತ್ತಾರೋ ಅಂಥವರು ಹೋಗತಕ್ಕಂಥ ಮಾರ್ಗವದು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಹೇಳ್ತಾರೆ, ಸುಗಮವಾದ ಭಗವಂತನ ನಾಮವನ್ನು ವಿಶೇಷವಾಗಿ ಸ್ಮರಣೆ ಮಾಡದೇ ಇರತಕ್ಕಂಥವರಲ್ಲಿಗೆ ಹೋಗ್ತಾ ಇದ್ದಾರೆ. ಆವಾಗ ಭಗವಂತ ಹೇಳ್ತಾ ಬರುತ್ತಾರೆ, ಯಾರಾದರೆ ಸದಾ ಪಾಪರತರಾಗಿರ್ತಾರೋ, ದಯಾ ಧರ್ಮವೇ ಇರಲ್ಲವೋ, ದುಷ್ಟ ಸಂಘ ಮಾಡ್ತಾ ಇರ್ತಾರೋ, ಸಚ್ಛಾಸ್ತ್ರ ಸತ್ಸಂಗತಿ ಯಾರು ಬಿಟ್ಟಿರ್ತಾರೋ ಅಹಂಕಾರಿಗಳಾಗಿರ್ತಾರೋ, ದಂಭ ಮಾನ ಮದ ಆಸುರಿ ಭಾವದಿಂದ ಇರ್ತಾರೋ, ದೈವಿ ಸಂಪತ್ತು ಯಾರಿಗಿರಲ್ಲವೋ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಅನೇಕ ರೀತಿಯಾದ ಚಿತ್ತ ಭ್ರಾಂತಿಗಳಿಗೆ ಒಳಗಾಗಿರ್ತಾರ ಅವರೆಲ್ಲರೂ ಇಲ್ಲಿಗೆ ಬರ್ತಾರೆ. ನಂತರ ಯಾರಾದರೆ ಜ್ಞಾನಶೀಲರಾಗಿರ್ತಾರೋ, ನರರು ಉತ್ತಮರಾಗಿರ್ತಾರೋ, ಅವರು ಉತ್ತಮ ಮಾರ್ಗದ ಮೂಲಕ ಪರಮಗತಿಯನ್ನು ಪಡೆಯುತ್ತಾರಯ್ಯ. ಇನ್ನ ವಿಶೇಷವಾಗಿರತಕ್ಕಂಥ ಪಾಪಿಗಳಿಗೆ ಯಾವ ಯಾವ ದುಃಖ ಆಗುತ್ತೆ, ಸದಾ ತನ್ನ ಕುಟುಂಬವನ್ನೇ ಭರಣೆ ಮಾಡಲಿಕ್ಕೆ ಒದ್ದಾಡತಕ್ಕಂಥ ಇವನಿಗೆ ಕೊನೆಯ ಕಾಲದಲ್ಲಿ ವ್ಯಾಧಿ ಬರುತ್ತೆ, ಅಲ್ಪಾಹಾರನಾಗ್ತಾನೆ, ಅಲ್ಪಚೇಷ್ಟಕನಾಗಿರ್ತಾನೆ, ಕೊನೆಗೆ ವಿಶೇಷವಾಗಿರತಕ್ಕಂಥ ತನ್ನವರೆಲ್ಲರೂ ಸುತ್ತು ಸೇರಿ ಅಳತಾ ಇರುತ್ತಾರೆ, ಅವರಿಗಾಗಿ ತಾನು ಅಳತಾ ಇರ್ತಾನೆ, ಮಾತಾಡಲಿಕ್ಕಾಗಲ್ಲ. ಈ ಯಮಧರ್ಮರಾಜರ ಭಟರು ಬರ್ತಾರೆ, ಅವನ ವಿಶೇಷವಾಗಿ ಹೊರಗೆ ಸೆಳೆಯುತ್ತಾರೆ. ಸೆಳೆದಾಗ ಅವನಿಗೆ ಹೊರಗೆ ಬಂದವನಿಗೆ ದೈವಿ ದೃಷ್ಟಿ ಬರುತ್ತೆ ಒಂದು ಕ್ಷಣ ಮಾತ್ರ, ಅದರಲ್ಲಿ ಅವನಿಗೆಲ್ಲ ಗೊತ್ತಾಗುತ್ತೆ. ಅವನು ಯಮದೂತರಿಂದ ಕೂಡಿಕೊಂಡು ತನ್ನ ಮನೆಯನ್ನು ನೋಡುತ್ತಾ 2 ಅಥವಾ 3 ಮುಹೂರ್ತಗಳ ಕಾಲದಲ್ಲಿ ಯಮಧರ್ಮರಾಜರ ಹತ್ರ ಹೋಗಿ ಅಲ್ಲಿ ನಾನಾ ನರಕಗಳ ದರ್ಶನ ಮಾಡಿ ತಿರುಗಿ ಬರ್ತಾನೆ. ಯಮಧರ್ಮರಾಜರ ಭಟರನ್ನು ಕೇಳುತ್ತಾನೆ, ಅಯ್ಯ ನಾನು ಮತ್ತೂ ಇಲ್ಲಿ ಈ ಶರೀರದಲ್ಲಿ ಹೋಗ್ತೇನೆ ಅಂತ ಕೇಳಿದಾಗ ಅವರು ಬಡೀತಾ ಇರುತ್ತಾರೆ. ನಂತರ ವಿಶೇಷವಾಗಿ ಇವನಿಗೆ 10 ದಿನಗಳ ಕಾಲ ಪಿಂಡವನ್ನು ಕೊಡತಾರಯ್ಯ. ಆ 10 ದಿನಗಳ ಕಾಲ ಪಿಂಡವನ್ನು ಕೊಟ್ಟಿದ್ದರಿಂದ ಇವನಿಗೆ ವಿಶೇಷವಾಗಿರತಕ್ಕಂಥ ಶರೀರ ಏರ್ಪಾಡಾಗುತ್ತೆ. ಆ ಶರೀರ ಏರ್ಪಾಡಾದ್ದರಿಂದ ನಂತರ ವಿಶೇಷವಾಗಿರತಕ್ಕಂಥ ಕೊನೆಯ 2 ದಿನಗಳಲ್ಲಿ ಇವನು ಭೋಜನವನ್ನು ಮಾಡಿ ಶ್ರಾದ್ದ ಕೊಟ್ಟದ್ದನ್ನು ತಾನು ಸ್ವೀಕಾರ ಮಾಡಿ ಏಕಾದಶಂಚ ಪ್ರೇತೋ ಭುಂಕ್ತೆ ದಿನದ್ವಯಂ ಅಂತ ಹೇಳ್ತಾ ಇದ್ದಾರೆ. ಏಕಾದಶ ದ್ವಾದಶ ಈ ವಿಶೇಷವಾದ 2 ದಿನಗಳ ಕಾಲ ಭೋಜನವನ್ನು ಮಾಡಿ ನಂತರ 13 ಹನಿ 13ನೆಯ ದಿನದಲ್ಲಿ ತಾನು ಹೊರಟು ಹೋಗ್ತಾನೆ ಯಮಕಿಂಕರರು ಕರಕೊಂಡು ಹೋಗುವಾಗ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಈ ಒಂದು ಶ್ರಾದ್ದ ಕಾಲದಲ್ಲಿ ಈ ಜೀವಿ ಶರೀರವನ್ನು ಪಡ್ಕೊಂಡಿರ್ತಾನಲ್ವಾ, ಈ ಶರೀರವನ್ನು ಪಡ್ಕೊಂಡಿರತಕ್ಕಂಥ ಜೀವಿ ಯಮಭಟರು ಕರಕೊಂಡು ಹೋದರೆ ಅಲ್ಲಿಂದ ಹೋಗ್ತಾನೆ. ಹೇಳ್ತಾರೆ 86,000 ಯೋಜನಗಳ ದೂರ ಪ್ರಯಾಣ ಮಾಡಬೇಕಾಗುತ್ತೆ, ಒಂದೊಂದು ದಿನದಲ್ಲಿ 248 ಯೋಜನಗಳಷ್ಟು ಹಗಲಿ ರಾತ್ರಿ ಪ್ರಯಾಣ ಮಾಡಬೇಕಾಗುತ್ತೆ, 16 ಪುರಗಳನ್ನು ದಾಟಿ ಯಮಧರ್ಮರಾಜರ ಭವನಕ್ಕೆ ಹೋಗ್ತಾನವ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಯಾವ ಯಾವ ಪಟ್ಟಣದಲ್ಲಿ ಹೋಗ್ತಾನವ ಹೇಳ್ತಾರೆ, ಸೌಮ್ಯಪುರ, ಸೌರಿಪುರ, ನಗೇಂದ್ರ ಭವನ, ಗಂಧರ್ವ ಶೈಲಾಗಮ, ಗಂಧರ್ವ ಪಟ್ಟಣ, ಶೈಲಾಗಮ ಪಟ್ಟಣ, ಕ್ರೌಂಚ ಪಟ್ಟಣ, ಕ್ರೂರಪುರ, ವಿಚಿತ್ರ ಭವನ, ಬಹ್ವಾಪದ, ದುಃಖದ, ನನಾಕ್ರಂದಪುರ, ಸುತಪ್ತ ಭವನ, ರೌದ್ರ, ಪಯೋವರ್ಷಣ, ಶೀತಾಢ್ಯ, ಬಹುಭೀತಿ, ಇದನಂತರ ಬರತಕ್ಕಂಥದ್ದು ಯಮಧರ್ಮರಾಜರ ಪಟ್ಟಣ ಅಂತ ವಿಶೇಷವಾಗಿ ಯಮದೂತರ ಪಾಶದಿಂದ ಹಾ ಹಾ ಅಂತ ದುಃಖ ಪಡುತ್ತಾ ಅವನು ತನ್ನ ಮನೆಯನ್ನು ತನ್ನವರನ್ನು ಚಿಂತನೆ ಮಾಡುತ್ತಾ ರೋದನ ಮಾಡುತ್ತಾ ಹೋಗ್ತಾನೆ ಹಾದಿಯಲ್ಲಿ ಅಂತ ಮೊದಲನೆಯ ಅಧ್ಯಾಯವನ್ನು ನಿರೂಪಣೆ ಮಾಡುತ್ತಾರೆ. ನಂತರ 2ನೇ ಅಧ್ಯಾಯ ಮೊದಲುಕೊಂಡು ಮಿಕ್ಕ ಅಧ್ಯಾಯಗಳನ್ನು ನಾಳಿಂದ ನೋಡೋಣ. ನಂತರ ಪ್ರಧಾನವಾಗಿ ನಮ್ಮ ಗುರಿ ವಿಶೇಷವಾಗಿ ಇಲ್ಲಿ ಈ ಒಂದು ಕರ್ಮಗಳಲ್ಲಿ ಎಲ್ಲಿ ಸಂಶಯಗಳು ಬರುತ್ತೆ ಅದು ನೋಡೋದು. ನಂತರ ವಿಶೇಷವಾಗಿರತಕ್ಕಂಥ ಶ್ರಾದ್ದ ಕಲ್ಪ ಹರಿವಂಶದ್ದು, ನಂತರ ಪಿತೃಗಣ ಸಂಧಿಯಲ್ಲಿ ಬರತಕ್ಕಂಥ ಅನುಸಂಧಾನ, ಇವೆಲ್ಲವನ್ನು ನೋಡುತ್ತಾ ಬರೋಣ. ಆದಷ್ಟು ಎಷ್ಟು ಕಾಲ ಆಗುತ್ತೋ ಅಷ್ಟು ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.